அப்ரமம் பங்கரயித்தம் அஜரம் விம்லம்சதா அனந்த தீர்த்தமத்லம் பஜேதாபத்ரயாபம் மித்யா சித்தாந்த துத்வாந்த வித்வம்சம் யக்ஷண ஜெய்தீத்தாக தனிர் பாசத்தாம் நோஹதம்பரே அர்த்திகர்த்த கல்பயம் பிரத்யத்திகேசரி வியாசீர்த்த குரு பூயாத் அஸ்மிஷ்டா சித்தையே தப்போ வித்யா விரக்தியாதி சத்குணோகாகரானம் வாதிராஜ குருன் வந்தே கிருபாஷயான் புஜ்ஜய ராகவேந்திராய சக்திதர்மதாய பஜதாம் கல்பவருஷாய நமதாம் காமதேனவே துர்வாய் துவாந்தரவே வைஷ்ணவேந்தி பரிந்தவே ஸ்ரீ ராகவேந்திர குருவே நமோ தித்தையாளவே ஆபாதமணி பர்யந்தம் குருநாம் ஆக்கம் ஸ்மரே தேன விக்னா பிரணஷ்யந்தி சித்தித மனோரதா ஹரி ஓம் ஸ்ரீ குருபியோ நம. ஸோ நாவு விஷ்ணு சஹஸ்ரநாம அர்த்த சிந்தனை மாட்டா பந்தித்தீவி. ரிஷி தேவதே சந்தஸ் ஹேணுன அஸ்ய ஸ்ரீ விஷ்ணோ திவ்ய சஹஸ்ரநாம ஸ்தோத்திர மகாமந்திரஸ்ய ஸ்ரீ வேதவியாசோ பகவான் ரிஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவத ஸ்ரீ லக்ஷ்மி நாராயண பிரசாத சித்தித்த ஜப விநியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர்விஷத்காரோ பூதபவ்ய பவத் பிரபு பூதகுத் பூதகுத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யபுருஷசாட்சி க்ஷேத்ரஜ்ஞோக்ஷரேவச யோகோ யோகவிதாம்னேத பிரதான புருஷேஸ்வரஹ நாரசிம்ஹபுருஷ்ரீமான் கேசவ புருஷோத்தமஹ. நாவு லாஸ்ட் கிளாஸ்னல்லி பூதாத்ம அன்னுவ சப்தத எரடனே ஸ்லோகத்தில் பருவ சப்த முதலனே சப்த அது நோடிதீவி. ஈக எரடனே ஸ்லோகத்தில் பருவத எரடனே சப்த பூதாத்மா பரமாத்மா ச முக்தானாம் பரமாகதி அன்னுவதில் பரமாத்மா அன்னுவ சப்த ನಾವು ನೋಡ್ತಾ ಇದ್ವಿ. ಇದು ಬಹಳ ಹೆಚ್ಚಾಗಿ ಬಳಸುವಂತಹ ಶಬ್ದ. ಪರಮಾತ್ಮ ಅನ್ನುವುದು ಪರಮಾತ್ಮ ಅನ್ನೋದು ಬಹಳ ಹೆಚ್ಚಾಗಿ ಎಲ್ಲರೂ ಹೇಳುವಂತಹ ಶಬ್ದ. ಭಗವಂತನನ್ನು ಹೇಳುವಾಗ ಭಗವಂತ ಎಲ್ಲ ಪರಮಾತ್ಮ ಪರಮಾತ್ಮ ಅಂತ ನಾವು ತುಂಬ ಬಳಸ್ತೀವಿ. ಆದ್ದರಿಂದ ಆ ಶಬ್ದದ ಅರ್ಥ ಇಲ್ಲಿ ನಮಗೆ ಸಾಮಾನ್ಯವಾಗಿ ಪರಮಾತ್ಮ ಅಂದರೆ ಏನು, ಪರಮಾತ್ಮ ಸರ್ವೋತ್ತಮನಾದವನು ಪರಮನಾದ ಆತ್ಮ ಅಷ್ಟೇ, ಇನ್ನು ಏನು ಅರ್ಥಗಳಿರಲಿಕ್ಕೆ ಅವಕಾಶವಿದೆ ಅಂತ ಅನಿಸುತ್ತೆ. ಆದರೆ ಇದನ್ನು ನೋಡಿದಾಗ ಎಷ್ಟು ಅವಕಾಶವಿದೆ ಈ ಶಬ್ದದ ಅರ್ಥಗಳಿಗೆ ನೋಡೋಕ್ಕೆ ನೋಡ್ತೀವಿ. ಇಲ್ಲಿ ಪರಮಾತ್ಮ ಅಂದರೆ ಎರಡೇ ಶಬ್ದಗಳಿದ್ದಂತೆ ಕಾಣುತ್ತೆ. ಪರಮ ಆತ್ಮ ಮುಖ್ಯವಾಗಿ ಎರಡು ಶಬ್ದಗಳು, ಆದರೆ ಅದನ್ನು ಮತ್ತೂ ಬಿಡಿಸಬಹುದು. ಇದು ಪರ ಮಾ ಆ ತ ಮಾ ಅಂತ ಬಿಡಿಸಬಹುದು, ಮತ್ತು ಪರಶಬ್ದವನ್ನು ಪ ರ ಅಂತಲೂ ಬಿಡಿಸಬಹುದು. ಅದರಿಂದ ಒಂದೊಂದು ಅಕ್ಷರಕ್ಕೂ ಅರ್ಥ ನೋಡಬಹುದು. ಸೊ ನಮಗೆ ಮುಖ್ಯವಾಗಿ ಪರಮ ಅಂತ ಹೇಳಿದರೆ ಉತ್ತಮನಾದವನು, ಪರಮ ಪರಶ್ರೇಷ್ಠ. ಪರ ಅನ್ನುವ ಶಬ್ದಕ್ಕೂ ಮತ್ತು ಅನೇಕ ಅರ್ಥಗಳಿದೆ. ಒಂದು ಪರ ಅಂದರೆ ಇತರರು, ಬೇರೆಯವರು, ಪರರು ಅವರು, ಪರರು ಬೇರೆಯವರು ಅನ್ನುವ. ಇಲ್ಲ, ಪರ ಅಂತ ಹೇಳಿದರೆ ಶ್ರೇಷ್ಠ ಅವರು ಪರರು. ಪರಾತ್ಪರ ಪರ ಅನ್ನೋದು ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ಇಲ್ಲ, ಪರ ಅಂತ ಹೇಳಿದರೆ ಶತ್ರುಗಳು, ಪರಂತಪ. ಸೊ ಪರರನ್ನು ನಿಗ್ರಹಿಸುವವನು, ಪರ ಅಂದರೆ ಶತ್ರುಗಳು ಅನ್ನುವ ಅರ್ಥವೂ ಇದೆ. ಹೀಗೆ ಅದೇ ವಿಧವಾಗಿ ಮಾ ಅಂದರೆ ಜ್ಞಾನ, ಮಾ ಅಂದರೆ ಅಲ್ಲ ಅಂತ ಹೇಳುವುದು, ಮಾ ಮೀಯತೆ, ಮಾ ಅಂದರೆ ಮಿತಿ ಇರುವಂಥದ್ದು. ಹೀಗೆ ಮಾ ಅನ್ನುವ ಅಕ್ಷರಕ್ಕೂ ಅನೇಕ ಅರ್ಥಗಳಿವೆ. ಸೊ ಆತ್ಮ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಮತ್ತು ಅಲ್ಲೆಲ್ಲಿ ಬಂದಾಗ ನೋಡೋಣ. ಸೊ ಇಲ್ಲಿ ಪರಮಾತ್ಮ ಅಂತ ಹೇಳಿದರೆ ಅವನು ಪರಮಾತ್ಮ, ಸರ್ವೋತ್ಪನ್ನನಾದ ಆತ್ಮ ಅಂತ ಹೇಳಿದಾಗ ಒಡೆಯ, ಶ್ರೇಷ್ಠ ಅನ್ನುವ ಜಗತ್ತಿಗೆ ಒಡೆಯನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಸೊ ಇನ್ನೊಂದು ಏನಂತ ಹೇಳಿದರೆ ಪರಮ ಉತ್ತಮ ಅನ್ನೋದು ಇದೆ. ಆತ್ಮ ಅಂದರೆ ನಾವು ಲೋಕದಲ್ಲಿ ಬಳಸ್ತೀವಿ, ಇವರು ನಮಗೆ ಭಾಳ ಆತ್ಮೀಯರು ರೀ, ನಮಗೆ ಭಾಳ ಹತ್ತಿರ ಇರುವಂಥವರು, ನಮಗೆ ಕ್ಲೋಸ್ ಅನ್ನುವ ಅರ್ಥದಲ್ಲಿ ಇವರು ನಮಗೆ ಆತ್ಮೀಯರು ಅಂದರೆ ನಮ್ಮವರು ನಮ್ಮವರು. ಆತ್ಮ ಅಂದರೆ ನಾನು ಅನ್ನುವ ಅರ್ಥ ಬಂದು ತಗೊಂಡಾಗ ಆತ್ಮ ನಮ್ಮವರು ಅಂತ, ಆತ್ಮೀಯರು ಅಂತ ಬಳಸ್ತೀವಿ. ಆದ್ದರಿಂದ ಇದು ಸ್ಕೈಪ್ನಲ್ಲಿ ಪ್ರಾಬ್ಲಮ್ ಇದೆ. ಫೋನ್ನಲ್ಲಿ ಇದ್ದಾರಲ್ವಾ
ಶ್ರೀಧರ್ ಕೂಡ ಜಾಯಿನ್, ಶ್ರೀನಿವಾಸ್ ಕೂಡ ಜಾಯಿನ್.
ಸೊ ಮತ್ತು ಟ್ರೈ ಮಾಡೋದಂತ ಹೇಳಿ, ಯಾರು ಕೆಲವರು ಫೋನಲ್ಲಿ ಸೇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಸೊ ಪರಮಾತ್ಮ ಅಂತ ಹೇಳಿದಾಗ ಆತ್ಮ ಶಬ್ದ ಆತ್ಮ ಆದತ್ತೆ ಆದಾನ ಮಾಡುವುದಂತ ಹೇಳಿ, ನಮಗೆ ಒಂದು ಡು ದಾಂಗ್ ದಾನೆ ಅಂತೇಳಿ, ದಾ ಅಂತ ಹೇಳ ಡುಕ್ರುಂಗ್, ಡು ಅನ್ನೋದು ಜಸ್ಟ್ ಒಂದು ಫಿಲ್ಲರ್ ಇದ್ದಂತೆ, ಡುಕ್ರುಂಕರಣೆ ಅಂತೀವಿ, ಡು ಅನ್ನೋದನ್ನು ಬಿಟ್ಟುಬಿಡಿ, ಕೃಂಕರಣೆ ಅಂತ ಹೇಳಿದಂತೆ ದ ಆದಾನೆ ಅಂಥೇಳಿ. ಆದ್ದರಿಂದ ಆತ್ಮ ಅನ್ನೋದು ಆ ದಾನ ಮಾಡ್ಬೋದು, ನಾವು ದಾನ ಕೊಡೋದಂತ ಕೇಳ್ತೀವಿ ಬಹಳ ಕಡೆ, ದಾನ ಪ್ರಸಿದ್ಧವಾಗಿರೋ ದಾನ ಅಂತ ಕೊಡುವುದು, ದಾನ ಕೊಡೋದು ಅಂತ ಹೇಳಿದ್ವ ದಾನ. ಸೊ ಅದಕ್ಕೆ ಆಪೋಸಿಟ್ ಆದಾನ, ಅದಕ್ಕೆ ಆದಾಯ ಅಂದರೆ ಇನ್ಕಮ್, ಕೊಡುವುದಕ್ಕೆ ದಾನ, ತಗೊಳ್ಳುವುದಕ್ಕೆ ಸ್ವೀಕಾರ ಮಾಡುವುದಕ್ಕೆ ಆದಾನ ಅಂತ ಕರಿತೀವಿ. ಸೊ ಆದ್ದರಿಂದ ಆದಾಯ ಇಲ್ಲ ಆದಾನ, ಆದಾಯ ಮೀನ್ಸ್ ಸ್ವೀಕಾರ ಮಾಡುವುದು. ಸೊ ದಾ ಅಂದರೆ ಕೊಡುವುದು, ಆತ್ಮ ಅನ್ನುವುದು ಆದಾನ ಅನ್ನುವ ಧಾತುವಿನಿಂದ ಉತ್ಪನ್ನವಾದಂತಹ ಶಬ್ದವಾಗಿದೆ. ಆದ್ದರಿಂದ ಆತ್ಮ ಅಂತ ಹೇಳಿದರೆ ಇನ್ನೊಂದು ಆದತ್ತೆ ಅಂದರೆ ಎಲ್ಲವನ್ನು ಸ್ವೀಕಾರ ಮಾಡುವವನು. ಎಲ್ಲವನ್ನು ಸ್ವೀಕಾರ ಮಾಡುವುದಂದರೆ ಏನು? ಪ್ರಪಂಚದಲ್ಲಿ ಎಲ್ಲ ವಸ್ತುಗಳನ್ನು ಪರಮಾತ್ಮ ತನ್ನದ್ದಾಗಿ ಸ್ವೀಕಾರ ಮಾಡ್ತಾನೆ ಅಂದರೆ ಏನು? ಎಲ್ಲವೂ ಅವನಿಗೆ ಸೇರಿದ್ದು ಅಂತ ಹೇಳ್ತೀವಿ, ಅವನ ಸ್ವಾಮಿ, ಎಲ್ಲದರ ಒಡೆಯ, ಎಲ್ಲವೂ ಅವನದ್ದು ಅಂತ ನಾವು ಪ್ರಯೋಗ ಮಾಡ್ತೀವಿ. ಎಲ್ಲವೂ ಅವನದ್ದು ಅಂತ ಹೇಳಿದಾಗ ಅವನದ್ದು ಆಗಬೇಕಂದ್ರೆ ಅವನದನ್ನು ಸ್ವೀಕಾರ ಮಾಡಬೇಕು. ಆದ್ದರಿಂದ ಇದು ಆದಾನ ಅಂದರೆ ಎಲ್ಲವನ್ನು ತನ್ನದು ಅಂತ ಅವನು ಸ್ವೀಕಾರ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಆದಾನ ಅಂತೇಳಿ. ಆದ್ದರಿಂದ ಪರಮ ಉತ್ತಮನಾಗಿದ್ದಾನೆ, ಎಲ್ಲರನ್ನು ಆತ್ಮೀಯರನ್ನಾಗಿ ಮಾಡ್ತಾನೆ, ಎಲ್ಲರನ್ನು ತನ್ನವರಂತ ಸ್ವೀಕಾರ ಮಾಡಿದ್ದಾನೆ. ಸೊ ಎಲ್ಲರನ್ನು ತನ್ನ ಪ್ರೀತಿಪಾತ್ರರು ಅಂತ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಅನ್ನೋದು. ಆದ್ದರಿಂದ ಈ ವಿಧವಾಗಿ ಪರಮ ಆತ್ಮ ಅಂಥೇಳಿ. ಇನ್ನೊಂದು ಪರಮ ಅಂತ ಹೇಳಿದರೆ ನಾವು ನೋಡಿದ್ವಿ, ಪರ ಅಂತ ಹೇಳಿದರೆ ಶ್ರೇಷ್ಠರಾದ ದೇವತೆಗಳು, ಪರಾನಾಮ್ ಅಂಥೇಳಿ ಅಂದರೆ ರುದ್ರಾದಿಭ್ಯ ಪರಾಣಾಂ ಬ್ರಹ್ಮಾದೀನಾಂ ಮಾ ಜ್ಞಾನಂ ಯಸ್ಮಾತ್ ಸಹ ಪರಮಃ ಅಂಥೇಳಿ. ಮಾ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತೇಳಿ, ಮಾ ಸ್ತ್ರೀ ಮಾನೆ ಮೃತೌ ವೇಲ ಮೇಧ ಶ್ರೀ ಮಧ್ಯಮಾತೃಷು ಅಂಥೇಳಿ ಇಷ್ಟು ಶಬ್ದಗಳಿಗೆ ಈ ಮಾ ಅನ್ನೋದು. ಈ ಅರ್ಥ ಶಬ್ದಗಳೇನೇನು ತಿಳಿಸುತ್ತೆ ಅಂದರೆ, ಮಾ ಅಂತ ಹೇಳಿದರೆ ನಮಗೆ ಲಕ್ಷ್ಮಿಗೆ ಮಾ ಅಂತೀವಿ, ಮಾ ರಮಾ ಮಂಗಳ ದೇವತಾ, ಲಕ್ಷ್ಮಿಗೂ ಮಾ ಅಂತ ಇದೆ. ಮಾ ಅಂದರೆ ಹೆಂಗಸು, ಯಾವುದೇ ಒಂದು ಸ್ತ್ರೀಗೂ ಮಾ ಅನ್ನುವ ಶಬ್ದ ಪ್ರಯೋಗ ಮಾಡ್ತೀವಿ. ಮಾ ಅಂದರೆ ಮಾನೆ ಮಾನ ಜ್ಞಾನ ಅಂತ, ಮಾ ಅಂದರೆ ಮೃತಿ, ಮಾ ಅಂದರೆ ಮರಣ ಅಂತ ಬೇರೆ ಕಡೆ ಅರ್ಥವು ಬರುತ್ತೆ, ಅದನ್ನು ಅರ್ಥವನ್ನು ಉಪಯೋಗಿಸ್ತೀವಿ. ಮಾ ಅಂದರೆ ಒಂದು ತಟ ಅಂತೀವಿ, ತೀರ, ಒಂದು ನದಿಗಾಗಲಿ ಸಮುದ್ರಕ್ಕಾಗಲಿ ವೇಲ ಅಂತೀವಿ. ಸೊ ಸಮುದ್ರದ ತಟ ಇರುತ್ತೆ ನೋಡ್ರಿ, ಅದಕ್ಕೆ ಮಾ ಅಂತ ಹೆಸರು. ಮೇಧಕ್ಕೆ ಅಂದರೆ ಬುದ್ಧಿಗೆ ಮಾ ಅಂತ ಹೆಸರಿದೆ. ಲಕ್ಷ್ಮಿಗೆ ಮಾ ಅನ್ನುವ ಹೆಸರು ಕೇಳಿದ್ದೀವಿ. ಅದೇ ವಿಧವಾಗಿ ಮಧ್ಯ, ಮಾ ಅಂದರೆ ಮಧ್ಯ, ಮಿಡಲ್ ಅಂತೀವಿ ನೋಡ್ರಿ, ಅದಕ್ಕೂ ಮಾ ಅಂತ ಶಬ್ದ ಇದೆ. ಮಾ ಅಂದರೆ ತಾಯಿ, ತಾಯಿಗೂ ಮಾ ಅನ್ನುವ ಶಬ್ದ ಪ್ರಯೋಗ ಮಾಡಿದೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹೀಗೆ ಮಾ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ಜ್ಞಾನ ಅಂತ ಒಂದು ತಗೊಂಡರೆ ಪರರಿಗೆ ಮಾ ಜ್ಞಾನವನ್ನು ಉಂಟು ಮಾಡುವವನು, ಪರರಾದಂತಹ ಉತ್ತಮರಾದ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಜ್ಞಾನವನ್ನು ಉಂಟು ಮಾಡ್ತಾನಾದ್ದರಿಂದ ಅವನು ಪರಮ ಆಗಿದ್ದಾನೆ. ಆತ್ಮ ಅನ್ನುವ ಶಬ್ದಕ್ಕೆ ಒಂದು ಆತ್ಮ ಅಂದರೆ ಆದಾನ ಅಂತ ಒಂದು ನೋಡಿದ್ದೀವಿ. ಇಲ್ಲ ಆತ್ಮ ಅಂದರೆ ಆಪ್ನೋತಿ ಅನ್ನುವ ಅರ್ಥ, ಅಂದರೆ ಪಡೆಯುವವನು, ಹೊಂದುವವನು. ಏನು ಆಪ್ನೋತಿ, ಏನನ್ನು ಪಡಿತಾನೆ ಅಂದರೆ ಎಲ್ಲವನ್ನೂ ಪಡಿತಾನವನು, ಎಲ್ಲವನ್ನೂ ಪಡೆದಿದ್ದಾನೆ, ಎಲ್ಲವೂ ಅವನದ್ದ ಅಂದರೆ ಪೂರ್ಣತ್ವ ಅನ್ನುವ ಅರ್ಥ. ಸೊ ಆತ್ಮ ಅನ್ನುವ ಶಬ್ದ ಪೂರ್ಣತ್ವವನ್ನು ತಿಳಿಸಿಕೊಡುತ್ತೆ, ಒಡೆಯತನ ಸ್ವಾಮಿತ್ವವನ್ನು ತಿಳಿಸಿಕೊಡುತ್ತೆ. ಅವನು ಎಲ್ಲದಕ್ಕೂ ಪೂರ್ಣನಾಗಿದ್ದಾನೆ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಪರಮ ಆತ್ಮ ಅನ್ನೋದು, ಆತ್ಮ ಬೇರೆ ಬೇರೆ ಅರ್ಥಗಳನ್ನು ಇಟ್ಟುಕೊಳ್ಳುವುದು, ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಮಾಡುವುದರ ಮೂಲಕವಾಗಿ ಮಲ್ಟಿಪಲ್ ಪಾಸಿಬಿಲಿಟೀಸ್ ನಾವು ನೋಡಬಹುದು. ಅವನು ಪರಮ ಆಗಿದ್ದಾನೆ, ಆತ್ಮ ಅಂದರೆ ಸ್ವಾಮಿಯಾಗಿದ್ದಾನೆ, ಎಲ್ಲರಿಗೂ ಒಡೆಯನಾಗಿದ್ದಾನೆ, ಇಲ್ಲ ಆತ್ಮ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲವನ್ನು ಪಡೆದಿದ್ದಾನೆ. ಸೊ ಆದ್ದರಿಂದ ಅವನು ಪರಮ ಆತ್ಮ ಅನ್ನುವ ಅರ್ಥ. ಆತ್ಮ ಎಲ್ಲವನ್ನು ಪಡೆದಿದ್ದಾನೆ ಅಂದರೆ ಏನು? ಆಪ್ತ ಕಾಮತಯ ಅಂಥೇಳಿ ನಾವು ಆಪ್ತ ಕಾಮ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತೀವಿ ಬಹಳ ಕಡೆ. ಮೋಕ್ಷದಲ್ಲಿ ಇರುವವರಿಗೆ ಆಪ್ತ ಕಾಮತ್ವ ಇದೆ ಅಂತ ಹೇಳ್ತೀವಿ. ಏನು ಆಪ್ತ ಕಾಮತ್ವ ಅಂದರೆ, ಯಾವುದು ಕಾಮನ ಮಾಡ್ತೀವೋ ಅದನ್ನು ಪಡೆಯುವುದು ಆಪ್ತ ಕಾಮತ್ವ ಅಂದರೆ, ವಿಶ್ ಫಾರ್ ಸಮಥಿಂಗ್ ಯು ಗೆಟ್ ಇಟ್. ಆದರೆ ಮೋಕ್ಷದಲ್ಲಿರುವವರು ಅವರು ತಮಗೆ ಅಯೋಗ್ಯವಾದದ್ದನ್ನು ಬಯಸಿದರೆ ಅದು ಅವರಿಗೆ ಸಿಗತ್ತಾ? ಅಂದರೆ ಮೋಕ್ಷದ ಸ್ಥಿತಿಗೆ ಹೋದವರು ಯಾರು ತಮಗೆ ಅಯೋಗ್ಯವಾದದನ್ನು ಬಯಸುವುದಿಲ್ಲ, ಅದೇ ಮೋಕ್ಷದ ಸ್ಥಿತಿ. ಮೋಕ್ಷ ಅಂತ ಹೇಳಿದರೆ ಒಂದು ದೋಷರಹಿತತ್ವವಾದಂತಹ ಒಂದು ಸ್ಥಿತಿ. ಸೊ ಅವರವರು ತಮ್ಮನ್ನು ಪೂರ್ತಿಯಾಗಿ ತಿಳ್ಕೊಂಡು ಭಗವಂತನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ತಾರತಮ್ಯವನ್ನು ತಿಳಿದವರಾಗಿ ಪೂರ್ಣ ಜ್ಞಾನದಿಂದ ಇದ್ದವರಾಗಿ ಸ್ವರೂಪ ಜ್ಞಾನವನ್ನು ಆವಿಷ್ಕಾರ ಮಾಡಿಕೊಂಡವರಾಗಿ ಸ್ವರೂಪ ಆನಂದ ಜ್ಞಾನ ಆನಂದ ಆವಿರ್ಭಾವವಾಗಿದೆ. ಆದ್ದರಿಂದ ಮೋಕ್ಷದಲ್ಲಿ ಇರುವವರು ಯಾರೂ ಕೂಡ ಆಪ್ತ ಕಾಮರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಭಗವಂತ ಒಳಗೆ ನಿಂತು ಅವರನ್ನು ತಮ್ಮ ಯೋಗ್ಯತೆಗೆ ಮೀರಿ ಬಯಸುವಂತೆ ಮಾಡುವುದಿಲ್ಲ, ಬಿಡುವುದಿಲ್ಲ. ಆದ್ದರಿಂದ ಅವರು ಆಪ್ತ ಕಾಮರು, ಸೊ ಯೋಗ್ಯತೆಯನ್ನು ತಿಳಿದವರಾಗಿ ಅಷ್ಟೇ ಬಯಸ್ತಾರೆ. ಆದ್ದರಿಂದ ಮೋಕ್ಷದಲ್ಲಿರುವ ಆಪ್ತ, ಆದರೆ ಭಗವಂತ ಆಪ್ತ ಕಾಮ ಅಂತ ಹೇಳಿದರೆ ಅವನ ಆಪ್ತ ಕಾಮತ್ವ ಅವನು ಅನಂತ. ಆದ್ದರಿಂದ ಅವನಿಗೆ ಮಿತಿಮೀರಿ ಬಯಸುವುದು ಅನ್ನುವ ಪ್ರಸಕ್ತಿ ಅವನ ವಿಷಯದಲ್ಲಿ ಬರುವುದಿಲ್ಲ. ಅವನಿಗೆ ಮಿತಿಮೀರುವುದು ಅನ್ನುವುದು ಸಾಧ್ಯವೇ ಇಲ್ಲ. ಅವನು ಅನಂತನಾಗಿರುವ ಕಾರಣದಿಂದ ಅವನು ಯಾವುದು ಬಯಸುತ್ತಾನೋ ಸಂಕಲ್ಪ ಮಾತ್ರೇನ ಸರ್ವವೂ ಅವನದೇ ಆಗಿದೆ. ಆದ್ದರಿಂದ ಅವನ ಆಪ್ತ ಕಾಮತ್ವಕ್ಕೂ ಮಿಕ್ಕವರ ಆಪ್ತ ಕಾಮತ್ವಕ್ಕೂ ಭೇದ ಇದೆ. ಅವನ ಆಪ್ತ ಕಾಮತ್ವ ಅಂದರೆ ಬಯಸಿದ್ದು ಪಡೆಯುವುದು ಅದು ಅನಂತವಾಗಿ ಇರುವಂತಹ ಆಪ್ತ ಕಾಮತ್ವ ಆಗಿದೆ. ಇಂತಹ ಆಪ್ತ ಕಾಮತ್ವ ಉಳ್ಳವನು, ಸೊ ಆದ್ದರಿಂದ ಅವನು ಪರಮ ಆತ್ಮ ಅಂಥೇಳಿ ಪರಿಪೂರ್ಣನಾಗಿದ್ದಾನೆ ಅಂಥೇಳಿ. ಇನ್ನು ಪರ ಅಂದರೆ ಇತರರು, ತನ್ನಕ್ಕಿಂತ ಬೇರೆಯಾದವರು ಅಂಥೇಳಿ ಅನ್ನೋ ಅರ್ಥ ಅದನ್ನು ನೋಡಿದ್ವಿ. ಅದಕ್ಕೆ ಸ್ವಭಿನ್ನಾನಾಂ ಅಂತೀವಿ, ಪರೇಶಾಂ ಸ್ವಭಿನ್ನಾನಾಂ ಜೀವಾನಾಂ ಮಾ ಜ್ಞಾನಂ ಯಸ್ಮಾತ್ ಸಹ ಪರಮಃ ಅಂಥೇಳಿ. ಅಂದರೆ ಪರರಾದ, ತನ್ನಕ್ಕಿಂತ ಭಗವಂತನಕ್ಕಿಂತ ಬೇರೆಯವರಾದವರು ಎಲ್ಲರೂ ಅಂದರೆ ಸಮಸ್ತ ಜೀವರಾಶಿಗಳು, ಲಕ್ಷ್ಮೀದೇವಿಯನ್ನು ಹಿಡ್ಕೊಂಡು ಜೀವ ಒಂದು ತೃಣಜೀವದವರೆಗೂ ಎಲ್ಲರಿಗೂ ಕೂಡ ಸಮಸ್ತ ಜೀವರಾಶಿಗಳಿಗೂ ಅವನು ಜ್ಞಾನವನ್ನು ಕೊಡ್ತಾನೆ. ಜ್ಞಾನದ ಅಭಿವ್ಯಕ್ತಿ ಲಕ್ಷ್ಮಿಯಾಗೆ ಸಹಿತ ಜ್ಞಾನದ ಅಭಿವ್ಯಕ್ತಿ ಅವನಿಂದಲೇ. ಆದ್ದರಿಂದ ಎಲ್ಲರಿಗೂ ಜ್ಞಾನದ ಅಭಿವ್ಯಕ್ತಿ ಯಾರಿಂದ ಉಂಟಾಗತ್ತೋ ಅವನು ಪರಮ. ಸೊ ತನ್ನಕ್ಕಿಂತ ಬೇರೆಯಾದ ಸ್ವಭಿನ್ನರಾದ ಎಲ್ಲ ಜೀವರಿಗೂ ಜ್ಞಾನವನ್ನು ಉಂಟು ಮಾಡುವವನಾದ್ದರಿಂದ ಅವನು ಪರಮ ಆಗಿದ್ದಾನೆ. ಅದೇ ವಿಧವಾಗಿ ನೋಡ್ರಿ, ಜ್ಞಾನ ಅಂತ ಹೇಳಿದಾಗ ಒಂದು ಸ್ವರೂಪ ಜ್ಞಾನ ಹೊಂದಿದೆ, ಅದರ ಅಭಿವ್ಯಕ್ತಿ ಅಷ್ಟೇ ಅಲ್ಲದೆ ಸಂಸಾರ ಅವಸ್ಥೆಯಲ್ಲಿರುವಾಗ ಜ್ಞಾನ ಅದು ವೃತ್ತಿ ರೂಪ ಜ್ಞಾನ, ಅದನ್ನೇನಂತೀವಿ ಇಲ್ಲಿ ಸಂಸಾರದ ಜ್ಞಾನ, ಅದು ಇಂದ್ರಿಯಗಳ ಮೂಲಕವಾಗಿ ಬರುವಂತಹದ್ದು. ಇಂದ್ರಿಯಗಳ ಮೂಲಕವಾಗಿ ಬರುವ ಜ್ಞಾನವು ಅವನೇ. ಅದಕ್ಕೆ ನಮಗೆ ಕೇನೋಪನಿಷತ್ತಲ್ಲಿ ಯಾರಿಂದ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುತ್ತೋ ಅವನು ಪರಮಾತ್ಮ. ಅದಕ್ಕೆ ಅವನಿಗೆ ಹೃಷಿಕೇಶ ಅಂತಲೂ ಹೆಸರು, ಇಂದ್ರಿಯಾಧಿಪತಿ, ಇಂದ್ರಿಯ ನಿಯಾಮಕ, ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳನ್ನು ಸಹಿತ ನೇಮನ ಮಾಡುವವನು. ಆದ್ದರಿಂದ ಅವನು ಇಂದ್ರಿಯಗಳ ಮೂಲಕವಾಗಿ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾನಾದ್ದರಿಂದ ಅವನು ಪರಮ. ಅಂದರೆ ಎಲ್ಲರಿಗೂ ಸಂಸಾರಾವಸ್ಥೆಯಲ್ಲಿ ಸಹಿತ ಇಂದ್ರಿಯಗಳ ಮೂಲಕವಾಗಿ ಜ್ಞಾನವನ್ನು ಕೊಡುವವನಾದ್ದರಿಂದ ಅವನು ಪರಮ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆದ್ದರಿಂದ ಅವನು ಪರಮ ಅಂಥೇಳಿ. ಇನ್ನೊಂದು ಪರಮ, ಪರ ಅಂದರೆ ಶತ್ರುಗಳು ಅಂತ ಹೇಳಿದ್ದು ನೋಡ್ರಿ. ಪರ ಶತ್ರುಗಳು, ಯಾರ ಶತ್ರುಗಳು ಅಂತ ಹೇಳಿದರೆ ಪರೇಶಾಂ ಸ್ವಭಕ್ತ ಶತ್ರುನಾಂ ಮಾ ಮೃತಿ ಯಸ್ಮಾತ್ ಸಹ ಪರಮಃ. ನಾವು ನೋಡಿದ್ವಿ ಮಾ ಅಂದರೆ ಮರಣ, ಮೃತಿ ಅನ್ನುವ ಅರ್ಥವೂ ಇದೆ. ಮಾ ಅಂದರೆ ಮರಣ ಅಂತ ಅರ್ಥ. ಸೊ ಪರರಿಗೆ ಮಾ ಉಂಟು ಮಾಡ್ತಾನೆ, ಅಂದರೆ ಶತ್ರುಗಳಿಗೆ ಸಾವು ಬರುವಂತೆ ಮಾಡ್ತಾನೆ. ಶತ್ರುಗಳಂದರೆ ಯಾರ ಶತ್ರುಗಳು? ತನ್ನ ಭಕ್ತರ ಶತ್ರುಗಳಿಗೆ ಅವರನ್ನು ನಾಶ ಮಾಡುವವನು. ಆದ್ದರಿಂದ ಪ್ರಹ್ಲಾದ ಮುಂತಾದ ಭಕ್ತರಿದ್ದಾರೆ, ಅವರಿಗೆ ಶತ್ರುಗಳಾದಂಥವರು. ತಂದೆಯೇ ಶತ್ರುವಾಗಿ ಬಂದಾಗ ತಂದೆಯನ್ನು ಬಿಟ್ಟಿಲ್ಲ ಪ್ರಹ್ಲಾದನ ತಂದೆ, ಆದರೂ ಪ್ರಹ್ಲಾದನಿಗೆ ಶತ್ರುವಾದ ಆ ಹಿರಣ್ಯಕಶಿಪುನ ವಧೆ ಮಾಡಿದ್ದಾನೆ. ಆದ್ದರಿಂದ ಪರಮ ಅಂದರೆ ತನ್ನ ಭಕ್ತರ ಶತ್ರುಗಳನ್ನು ಮರಣ ಹೊಂದುವಂತೆ ಮಾಡ್ತಾನಾದ್ದರಿಂದ ಅವನು ಪರಮ ಆಗಿದ್ದಾನೆ ಅಂಥೇಳಿ. ಆತ್ಮ ಅಂತ ಹೇಳಿದರೆ ಇನ್ನೊಂದು ಅರ್ಥ, ಆ ತನೋತಿ ಅಂಥೇಳಿ, ತನು ವಿಸ್ತಾರೆ, ತನು ವಿಸ್ತಾರೆ, ಚೆನ್ನಾಗಿ ವಿಸ್ತಾರ ಅಂದರೆ ವ್ಯಾಪ್ತನಾಗಿರುವುದು. ಆ ತಥಾ ತನು ವಿಸ್ತಾರೆ ತನೋತಿ, ಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನಾದ್ದರಿಂದ ಅವನು ಆತ್ಮ ಅನ್ನೋದು. ಈ ವಿಧವಾಗಿ ಆತ್ಮ ಶಬ್ದ ಈ ಅನೇಕ ಅರ್ಥಗಳಿವೆ. ಇಲ್ಲಿ ಒಂದು ಕಡೆ ಗೀತಾಭಾಷ್ಯದಲ್ಲಿ ಆಚಾರ್ಯರು ನಾಲ್ಕು ಅರ್ಥಗಳನ್ನು ಹೇಳ್ತಾರೆ. ಇಮೇ ಚತ್ವಾರೋಪಿ ಆತ್ಮಶಬ್ದಾರ್ಥ ಅಂತೇಳಿ ಮಹಾಭಾರತದ ವಚನಗಳಿಂದಲೂ ಅದರಿಂದ ಸಂಗ್ರಹ ಮಾಡಿಕೊಂಡಿರುವಂತಹ ಅರ್ಥಗಳು, ಆತ್ಮ ಅಂದರೆ ಯತ್ ಚ ಆಪ್ನೋತಿ, ಎಲ್ಲವನ್ನು ಪಡೆಯುವವನು, ಎಲ್ಲವನ್ನು ಹೊಂದಿದವನು ಅನ್ನುವ ಅರ್ಥ ಆಪ್ನೋತಿ. ಯತ್ ಆದತ್ತೆ, ಎಲ್ಲವನ್ನು ಸ್ವೀಕಾರ ಅಂದರೆ ತನ್ನದು ಅಂತ ಒಪ್ಪಿಕೊಂಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ. ತನ್ನವರಂಥ ವಸ್ತುಗಳನ್ನಾಗಲಿ ಜೀವರನ್ನಾಗಲಿ ಎಲ್ಲರನ್ನು ತನ್ನದ್ದು ಅಂತ ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಯತ್ ಆದತ್ತೆ, ಎಲ್ಲವನ್ನು ಸ್ವೀಕಾರ ಮಾಡಿದವನು. ಆತ್ಮ ಅಂದರೆ ಇನ್ನೊಂದು ಅರ್ಥ, ಎಲ್ಲವನ್ನು ಅತ್ತಿ. ಆತ್ಮ ಅಂದರೆ ಅದನೇ ಅಂಥೇಳಿ, ಅತ್ತಿ ಅಂದರೆ ತಿನ್ನುವುದು, ಉಣ್ಣುವುದು. ಎಲ್ಲವನ್ನು ಅಂದರೆ ಈ ಸಮಸ್ತ ಜಗತ್ತನ್ನು ತಾನು ಪ್ರಳಯ ಕಾಲದಲ್ಲಿ ಒಳಗೆ ತಗೊಂಡು ಬಿಡ್ತಾನೆ. ಊಟ ಮಾಡಿದಂತೆ, ಅನ್ನ ತಿಂದಂತೆ, ಅತ್ತಿ ಅನ್ನ, ಅದಕ್ಕೆ ಯಾವುದು ಉಣ್ಣಲ್ಪಡುತ್ತೋ ಅದು ಅನ್ನ. ಅನ್ನ ಅಂದರೆ ಉಣ್ಣಲ್ಪಡುವುದು, ತಿನ್ನಲ್ಪಡುವುದು. ಆದ್ದರಿಂದ ಅದನ್ನು ಉಣ್ಣುವುದಕ್ಕೆ ಅತ್ತಿ, ಅತ್ತಿ ಅನ್ನುವುದು. ಅದು ಉಣ್ಣುವುದು ಅನ್ನುವ ಅರ್ಥದಲ್ಲಿ ಎಲ್ಲವನ್ನು ಉಣ್ಣುತ್ತಾನೆ, ತಿನ್ನುತ್ತಾನೆ. ಆದ್ದರಿಂದ ಆತ್ಮ ಅಂತ ಅವನು ಕರೆಯಲ್ಪಡ್ತಾನೆ. ಎಲ್ಲವನ್ನು ಉಣ್ಣುವುದಂದ್ರೆ ಏನು? ಹೆಚ್ಚು ಅತ್ತಿ ವಿಷಯಾನಿಹ, ಎಲ್ಲ ವಿಷಯಗಳನ್ನು ಸಹಿತ ಅವನು ಭಗವಂತ. ಅವನು ಉಣ್ಣುವುದಂದ್ರೆ ಏನು? ಎಲ್ಲವನ್ನು ಒಳಗೆ ತಗೊಳ್ಳುವುದು. ಒಳಗೆ ತಗೊಳ್ಳುವುದು ಪದಾರ್ಥಗಳನ್ನು ಮಾತ್ರವಲ್ಲ, ಎಲ್ಲವನ್ನು ಒಳಗೆ ತಗೊಳ್ತಾನೆ. ಅಂದರೆ ವಿಷಯಗಳಿದ್ದರೆ ಆ ವಿಷಯಗಳಂದ್ರೆ ಏನು? ಮ್ಯಾಟ್ರ್, ಈಗ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಇತ್ಯಾದಿ ಸೂಕ್ಷ್ಮವಾದದ್ದು, ಕಣ್ಣಿಗೆ ಕಾಣಿಸದೇ ಇರುವ ವಿಷಯಗಳು ಸಹಿತ ಅವನು ಒಳಗೆ ತಗೊಳ್ತಾನೆ, ಎಳುಕೊಂಡು ಬಿಡ್ತಾನೆ, ಆಕರ್ಷಣೆ ಮಾಡಿಕೊಳ್ತಾನೆ. ಕೃಷ್ಣ ಶಬ್ದ ಇತ್ತಂತೆ. ಆದ್ದರಿಂದ ಅವನು ಆತ್ಮ, ಎಲ್ಲವನ್ನೂ ತನ್ನ ಒಳಗೆ ಎಳ್ಕೊಂಡು ಬಿಡ್ತಾನೆ. ಆದ್ದರಿಂದಲೇ ಅವನು ಆತ್ಮ ಅಂಥೇಳಿ. ಇಲ್ಲ ಹೆಚ್ಚ ಅಸ್ಯ ಸಂತತೋ, ಅದು ನಾವು ನೋಡಿದ್ವಿ. ಆ ಅಂದರೆ ಸಮ್ಯಕ್, ಚೆನ್ನಾಗಿ ಪೂರ್ಣವಾಗಿ ಎಲ್ಲವನ್ನು. ತಥಾ ವ್ಯಾಪ್ತ, ಸಂತತ ಅನ್ನುವ ಶಬ್ದಕ್ಕೆ ಕೂಡ ಸಂತತ ಅಂದರೆ ಆಲ್ವೇಸ್ ಅಂತ ಒಂದು ಅರ್ಥ ಇದೆ, ಎಲ್ಲ ಕಾಲದಲ್ಲಿಯೂ ಸಂತತ ಅಂತೇಳಿ. ಇನ್ನೊಂದು ಸಂತತ, ಸಮ್ಯಕ್ ತತ, ಚೆನ್ನಾಗಿ ವ್ಯಾಪ್ತನಾಗಿರುವುದು. ಅದರಿಂದ ಆತ್ಮ, ಆತ ಚೆನ್ನಾಗಿ ವ್ಯಾಪ್ತನಾಗಿರುವುದು ಅನ್ನುವ ಅರ್ಥದಲ್ಲಿ ಕೂಡ ಆತ್ಮ ಶಬ್ದ ಇದೆ. ಆದ್ದರಿಂದ ಯತ್ ಚ ಅಸ್ಯ ಸಂತತ ಭಾವ, ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿ ಇರುವ ಭಾವವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಆತ್ಮ ಅನ್ನೋದು ಅದನ್ನೂ ತಿಳಿಸಿಕೊಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಆತ್ಮ ಶಬ್ದ ಈ ಎಲ್ಲ ಅರ್ಥಗಳಲ್ಲಿಯೂ ಇದೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಭಗವಂತ ಇನ್ನೊಂದು ಏನಂತ ಹೇಳಿದರೆ, ಎಲ್ಲರಿಗೂ ಕೂಡ ಪರ ಪರೇಶಾಂ ಸ್ವಭಿನ್ನಾನಾಂ ಮಾ ಅಂದರೆ ಜ್ಞಾನ ಆನಂದಾದಿಗಳು. ಮಾ ಅನ್ನೋದು ಮೀಯತೆ, ಮಿತಿ ಅಂತ ಹೇಳಿದ್ವಿ. ಮಾ ಅಂದರೆ ಜ್ಞಾನ ಅಂತ ಒಂದು ಅರ್ಥ. ಮಾ ಅಂದರೆ ಮೀಯತೆ, ತಿಳಿಯಲ್ಪಡುವುದು, ಮಿತವಾಗಿ ತಿಳಿಯಲ್ಪಡುವುದು, ಲಿಮಿಟೆಡ್ ಆಗಿರುವಂಥ, ಲಿಮಿಟೆಡ್ ಅನ್ನುವ ಅರ್ಥ. ಸೊ ಮಾ ಲಿಮಿಟೆಡ್, ಎಲ್ಲರಿಗೂ, ತನ್ನಕ್ಕಿಂತ ಬೇರೆ ಆದವರ ಎಲ್ಲರ ಜ್ಞಾನವು, ಯಾರ್ದು ಪೂರ್ಣ ಜ್ಞಾನವಿಲ್ಲ. ಭಗವಂತ ಯಾರಿಗೂ, ಲಕ್ಷ್ಮಿಗೂ ಸಹಿತ ಪೂರ್ಣ ಜ್ಞಾನ ಕೊಡುವುದಿಲ್ಲ. ಎಲ್ಲರ ಜ್ಞಾನವು ಮಿತವಾಗಿ ಇರುವಂತೆ ಮಾಡ್ತಾನೆ. ಅಂದರೆ ಪರೇಶಾಂ, ಅನ್ಯರು, ತನ್ನಕ್ಕಿಂತ ಬೇರೆ ಆದವರು ಎಲ್ಲರಿಗೂ ಕೂಡ, ಸ್ವಭಿನ್ನರು, ತನ್ನಕ್ಕಿಂತ ಭಿನ್ನರಾದವರು, ತನ್ನಕ್ಕಿಂತ ಬೇರೆ ಆದವರು ಎಲ್ಲರಿಗೂ ಕೂಡ ಅವರವರ ಗುಣಗಳು, ಜ್ಞಾನ, ಆನಂದ, ಎಲ್ಲವೂ, ಎಲ್ಲ ವಿಧವಾದ ಗುಣಗಳು ಕೂಡ ಅವು ಮಿತವಾಗಿ ಇರುವಂತೆ, ಅಂದರೆ ಅಮಿತವಲ್ಲ, ಇನ್ಫೈನೈಟ್ ಅಲ್ಲದೇ ಇರುವಂತೆ ಭಗವಂತ ಮಾಡ್ತಾನೆ. ಸೊ ಎಲ್ಲರ ಜ್ಞಾನಾನಂದಾದಿ ಗುಣಗಳಿಗೆ ಒಂದು ಮರ್ಯಾದ ಅಂತೀವಿ ನಾವು. ಮರ್ಯಾದ ಅನ್ನೋ ಶಬ್ದ, ಮರ್ಯಾದ ಅಂತ ಹೇಳಿದರೆ ಯಾವುದು ಯಾವುದು ಹೇಗೆ ಇರಬೇಕು ಹಾಗೇ ಇರುವಂಥದ್ದು. ಲಿಮಿಟೆಡ್ ಆಗಿರೋದಕ್ಕೂ ಮರ್ಯಾದ ಅಂತಿದೆ. ಮರ್ಯಾದ ಅಂದರೆ ಇರಬೇಕಾದ ರೀತಿಯಲ್ಲಿ ಇರುವುದು ಕೂಡ ಮರ್ಯಾದ. ಭಗವಂತ ಮರ್ಯಾದಾ ಪುರುಷೋತ್ತಮ ಅಂಥೇಳಿ, ಅಂದರೆ ಹೇಗೆ ನಡೆಯಬೇಕು ಅಂತ ತೋರಿಸಿಕೊಟ್ಟಾಗ ಮರ್ಯಾದ ಅಂದರೆ ಹೀಗೇ ನಡೆಯಬೇಕು, ಹೀಗೇ ಇರಬೇಕಂತ ತೋರಿಸ್ಕೊಡ್ತಾನೆ. ಆದ್ದರಿಂದಲೂ ಮರ್ಯಾದ ಪುರುಷ ಅಂತ ಕರಿತೀವಿ. ಅದರಿಂದ ಮರ್ಯಾದ ಅಂದರೆ ಮಿತಿಗೆ ಒಳಬಡಿ ಇರುವಂಥದ್ದು. ಆದ್ದರಿಂದ ಎಲ್ಲರ ಜ್ಞಾನಾನಂದಾದಿಗಳು ಅವರವರ ಮಿತಿಗಳಿಗೆ ಒಳಬಟ್ಟಿರುವಂತೆ, ಅಂದರೆ ತಾರತಮ್ಯಾನುಸಾರವಾಗಿ ಅಷ್ಟೇ ಇರುವಂತೆ ಮಾಡ್ತಾನಾದ್ದರಿಂದಲೂ ಅವನು ಪರಮ, ಪರರಿಗೆ ಮಿತವಾದ ರೀತಿಯಲ್ಲಿ ಜ್ಞಾನ ಆನಂದಾದಿ ಗುಣಗಳು ಇರುವಂತೆ ಮಾಡ್ತಾನಾದ್ದರಿಂದ ಅವನು ಪರಮ ಅಂಥೇಳಿ. ಅದೇ ವಿಧವಾಗಿ ಆಪ್ಯಂತೆ ಆತ್ಮ, ಆಪ್ಯಂತೆ ಚಿದಾನಂದಾದಯ ಸರ್ವೇ ಗುಣ ಏನಃ ಸಹ ಆತ್ಮ ಅಂಥೇಳಿ. ಅಂದರೆ ಈ ಜ್ಞಾನ ಆನಂದ ಆದಿ ಎಲ್ಲ ಗುಣಗಳು ಬೇರೆಯವರಿಗೆ ಮಿತವಾಗಿರುವಂತೆ ಮಾಡ್ತಾನೆ, ಆದರೆ ಅವನು ಆತ್ಮ, ಅಂದರೆ ಪರರಿಗೆ ಮಿತ, ಅದು ಲಿಮಿಟೆಡ್ ಆಗಿರುವಂತೆ ಮಾಡ್ತಾನೆ, ತನಗೆ ಅವು ಅನಂತವಾಗಿರುವಂತೆ ಮಾಡ್ತಾನೆ. ಸೊ ಮೊದಲನೇ ಭಾಗ ಪರಮ, ಅದು ಎಲ್ಲರಿಗೂ ಲಿಮಿಟೆಡ್ ಆಗಿರುವಂತೆ ಮಾಡುವಂಥದ್ದು. ಎರಡನೇ ಭಾಗ ಆತ್ಮ, ತನಗೆ ಅದು ಪೂರ್ಣವಾಗಿರುವಂತೆ ಮಾಡುವಂಥದ್ದು. ಆದ್ದರಿಂದ ಇದು ಪರಮ ಅನ್ನೋದು ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಭಗವಂತನಿಗೆ ಚಿದಾನಂದಾದಯೋ ಯಸ್ಯ ಗುಣಃ ಆಪ್ತಃ ಸದೈವತು ಸ ಆತ್ಮೇತಿ ಪ್ರವಿಜ್ಞೇಯ ಗುಣಾಣಾಂ ಆಪ್ತಿತೋ ಹರಿ. ಅಂದರೆ ಅಲ್ಲಿ ಪ್ರಮಾಣಪೂರ್ವಕವಾಗಿ ಬೃಹದಾರಣ್ಯಕ ಭಾಷ್ಯದಲ್ಲಿ, ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತಹ ಮಾತು ಏನಂತ ಹೇಳಿದರೆ, ಜ್ಞಾನ ಆನಂದ ಆದಿ ಗುಣಗಳು ಯಾರಾದರೆ ಸದೈವ ಅಂದರೆ ಎಲ್ಲ ಕಾಲದಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯಾವಾಗಲೂ ಕೂಡ ತನ್ನ ಒಳಗೆ ಎಲ್ಲ ಗುಣಗಳು ಅನಂತವಾಗಿ ಇರುವಂತೆ ಯಾರಾದರೆ ಮಾಡಿದ್ದಾನೋ ಅವನು ಆತ್ಮ ಅಂತ ತಿಳಿಯಲ್ಪಡ್ತಾನೆ ಅಂಥೇಳಿ ಗುಣಾನಾಂ ಆಪ್ತಿತಃ ಹರಿಹಿ ಅಂತೇಳಿ ಎಲ್ಲ ಗುಣಗಳನ್ನು ತನ್ನದಾಗಿ ಮಾಡಿಕೊಂಡಿದ್ದಾನಾದ್ದರಿಂದ ಸ್ವತಂತ್ರತ್ವೇನ ಇರುವ ಗುಣಗಳು ಅದು ಕೇವಲ ಪರಮಾತ್ಮನಿಗೆ ಇದೆ ಆದ್ದರಿಂದ ಅವನು ಆತ್ಮ ಅಂತ ಕರೆಯಲ್ಪಟ್ಟಿದ್ದಾನೆ ಅಂಥೇಳಿ ಅದೇ ವಿಧವಾಗಿ ಸಿಮಿಲರ್ ಥಾಟ್ ಕೊಡುವಂಥದ್ದು ಪೂರ್ಣತ್ವಾದ ಆತ್ಮನಾಮಾಸವು ಅಂಥೇಳಿ ಪೂರ್ಣನಾಗಿದ್ದಾನಾದ್ದರಿಂದ ಅವನು ಆತ್ಮ ಅಂತ ಕರೆಯಲ್ಪಡ್ತಾನೆ ಅಂಥೇಳಿ ಅಷ್ಟೇ ಅಲ್ಲದೆ ಸಚ ಆತ್ಮಶಬ್ದೇನ ಉದ್ದಿಷ್ಟ ಯಸ್ಮಾತ್ ಆಪ್ತ ಗುಣಪ್ರಭು ಇವೆಲ್ಲ ಕೂಡ ಒಂದೇ ಅರ್ಥ ಅವನ ಪೂರ್ಣತ್ವವನ್ನು ತಿಳಿಸಿಕೊಡುವಂತಹ ಶಬ್ದಗಳು ಇದು ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಬೇರೆ ಬೇರೆ ಕಡೆಯಿಂದ ಆಚಾರ್ಯರು ಕೋಟ್ ಮಾಡಿ ಹೇಳುವಂಥದ್ದು ಅಧ್ಯಾತ್ಮದಿಂದ ಅದನ್ನು ಉಲ್ಲೇಖ ಮಾಡ್ತಾ ಬೃಹದಾರಣ್ಯಕೋಪನಿಷತ್ ಭಾಷೆಯಲ್ಲಿ ಹೇಳುವಂತಹ ಮಾತುಗಳು ಇವೆಲ್ಲ ಕೂಡ ಭಗವಂತನ ಆತ್ಮಶಬ್ದದಿಂದ ಬರುವಂತಹ ಪೂರ್ಣತ್ವವನ್ನು ಹೇಳುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಅವನು ಅಥ ಕಸ್ಮಾತ್ ಉಚ್ಯತೆ ಪರಮ ಇತಿ ಪರಮೇ ಹ್ಯೇತೆ ನಾಮರೂಪೇ ವ್ಯಾಕ್ರಿಯೇತೆ ತಸ್ಮಾದ್ ಏನಮಾಹೋ ಪರಮ ಇತಿ ಅಂಥೇಳಿ ಭಗವಂತನ ಅವನು ಪ್ರಪಂಚಕ್ಕೆ ಇದು ನಮಗೆ ಬ್ರಹ್ಮಸೂತ್ರಗಳಿಗೆ ಒಂದು ಬರುತ್ತೆ ಏನಂತ ಹೇಳಿದರೆ ಎಲ್ಲ ಸರ್ವಶಬ್ದ ವಾಚ್ಯತ್ವ ಭಗವಂತ ಎಲ್ಲ ಶಬ್ದಗಳು ಅವನನ್ನೇ ತಿಳಿಸಿಕೊಡುತ್ತೆ. ಹಾಗಿದ್ದರೆ ಪ್ರಪಂಚದಲ್ಲಿ ಯಾವ ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಟ್ರೆ ನಾವು ಏನು ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಯಾವ ಶಬ್ದ ಹೇಳಿದರೂ ಅದು ಭಗವಂತ 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 ಅಂತ ಬರುತ್ತೆ. ಏನು ವ್ಯವಹಾರ ಮಾಡೋಕ್ಕಾಗೋದಿಲ್ಲ. ಈ ಒಂದೊಂದು ವಸ್ತು ಈಗ ಒಂದು ಫೋನ್ ಅಂದರೆ ಫೋನ್ ಅಂತ ಅದು ಫೋನನ್ನೇ ತಿಳಿಸ್ಕೊಡ್ಬೇಕು ಅದು ಭಗವಂತನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದರೆ ನಮಗೆ ವ್ಯವಹಾರ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಜ ಎಲ್ಲ ಶಬ್ದಗಳು ಧ್ವನಿಗಳು ಭಗವಂತನನ್ನೇ ತಿಳಿಸಿಕೊಡುತ್ತೆ. ಆದರೆ ಪ್ರಪಂಚದಲ್ಲಿ ಆಯಾ ವಸ್ತುಗಳಲ್ಲಿ ಅವನಿದ್ದಾನೆ. ತತ್ತದ್ ನಾಮ ತತ್ತದ್ ವಸ್ತುಗಳಲ್ಲಿ ತತ್ತದ್ ರೂಪಕನಾಗಿ ತನ್ನ ನಾಮಕನಾಗಿರ್ತಾನಾದ್ದರಿಂದ ಎಲ್ಲದಕ್ಕೂ ಕೂಡ ಅವರವರಿಗೆ ಆಯಾ ಹೆಸರುಗಳನ್ನು ಭಗವಂತ ಕೊಡ್ತಾನೆ. ಆದ್ದರಿಂದ ಆಯಾ ವಸ್ತುಗಳೆಲ್ಲವೂ ಆಯಾ ಹೆಸರುಗಳಿಂದ ಕರೆಯಲ್ಪಡತ್ತೆ. ಭಗವಂತನನ್ನು ಎಲ್ಲವೂ ತಿಳಿಸಿಕೊಟ್ಟರೂ ಕೂಡ ಅವೆಲ್ಲವೂ ಆಕರ್ಷ ಅಂತೇಳಿ ಆಕರ್ಷ ಮಾಡಿಕೊಂಡಿದೆ. ಅಂದರೆ ಭಗವಂತನೇ ಏನು ಮಾಡಿದ್ದಾನೆ ಅವೆಲ್ಲವನ್ನು ತನ್ನ ಹೆಸರನ್ನು ಅವರ ಒಳಗೆ ಪ್ರವೇಶಗೊಳಿಸಿ ಆ ಶಬ್ದಗಳನ್ನು ಅವರನ್ನು ತಿಳಿಸಿಕೊಡುವಂತೆ ಆಯಾ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಎಲ್ಲರನ್ನು ತಿಳಿಸಿಕೊಡುವಂತೆ ಭಗವಂತ ಮಾಡಿದ್ದಾನಾದ್ದರಿಂದ ನಮಗೆ ಲೋಕದಲ್ಲಿ ವ್ಯವಹಾರ ಮಾಡುವುದು ಸುಲಭವಾಗಿಬಿಡುತ್ತೆ. ಸೊ ಆದ್ದರಿಂದ ಎಲ್ಲ ಶಬ್ದಗಳು ಅವನಕ್ಕೆ ಅನ್ವಯವಾದರೂ ಎಲ್ಲ ಶಬ್ದಗಳನ್ನು ಬೇರೆಯವರಿಗೆ ಭಗವಂತ ನಾಮರೂಪ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ತಾನು ಏನು ಮಾಡ್ತಾನೆ ಎಲ್ಲ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳಿಗೂ ಹೆಸರುಗಳನ್ನು ರೂಪಗಳನ್ನು ಅನುಗ್ರಹ ಮಾಡಿ ಆಯಾ ಶಬ್ದಗಳಿಂದ ಅವು ವಾಚ್ಯವಾಗುವಂತೆ ಅವನು ಮಾಡಿದ್ದಾನಾದ್ದರಿಂದ ಅವನು ಪರಮಾತ್ಮ ಅಂಥೇಳಿ. ಸೊ ಒಡೆಯನಾಗಿದ್ದಾನೆ ಅನ್ನುವ ಎಲ್ಲದಕ್ಕೂ ಒಡೆಯನಾಗಿದ್ದ ಆತ್ಮನಾಗಿದ್ದಾನೆ ಎಲ್ಲದಕ್ಕೂ ತಾನು ಪರಮ ಅಂತ ಹೇಳಿದರೆ ತಾನು ಶ್ರೇಷ್ಠನಾಗಿರುವಂತಹದ್ದಿದ್ದರೂ ಪರರಿಗೆ ಇತರರಿಗೆ ಇತರ ವಸ್ತುಗಳಿಗೆ ಎಲ್ಲದಕ್ಕೂ ಮಾ ಜ್ಞಾನ ತಿಳಿಯುವುದಕ್ಕಾಗಿ ಬೇಕಾದ ರೀತಿಯಲ್ಲಿ ಶಬ್ದಾದಿಗಳನ್ನು ಅವುಗಳಿಗೆ ಅನುಗ್ರಹ ಮಾಡಿದ್ದಾನಾದ್ದರಿಂದ ಅವನು ಪರಮ ಆಗಿದ್ದಾನೆ ಆತ್ಮನೂ ಆಗಿದ್ದಾನೆ ಅಂಥೇಳಿ. ಅದ ಅಷ್ಟೇ ಅಲ್ಲದೆ ಪರರು ಅಂತ ಹೇಳಿದ ಶತ್ರುಗಳಂತ ಒಂದು ನೋಡಿದ್ವಿ. ಪರರು ಅಂತ ಹೇಳಿದ ಪರೇಶಾಂ ಸ್ವಭಿನ್ನಾನಾಂ ಜೀವಾತ್ಮಾನಾಂ ಮಾ ಮರಣಂ ಯಸ್ಮಾತ್ ಮಾ ಅಂದರೆ ಮರಣ. ಭಕ್ತರ ಶತ್ರುಗಳಿಗೆ ಮರಣ ಕೊಡ್ತಾನಂತ ಒಂದು ನೋಡಿದ್ದೀವಿ. ಭಕ್ತರ ಶತ್ರುಗಳಿಗೆ ಮಾತ್ರ ಮರಣವಲ್ಲ, ಎಲ್ಲರಿಗೂ ಅಂದರೆ ಸಂಸಾರಾವಸ್ಥೆಯಲ್ಲಿರುವ ಎಲ್ಲರಿಗೂ ಕೂಡ ಯಾವಾಗ ಯಾವಾಗ ಮರಣ ಬರಬೇಕೋ ಆವಾಗ ಮರಣ ಕೊಡ್ತಾನೆ. ಈವನ್ ಬ್ರಹ್ಮಾದಿಗಳಿಗೆ ಸಹಿತ ಬ್ರಹ್ಮಕಲ್ಪ ಆದ ಮೇಲೆ ಬ್ರಹ್ಮದೇವರನ್ನು ಒಳಗೆಳ್ಕೊಂಡು ಬಿಡ್ತಾನೆ. ಬ್ರಹ್ಮದೇವರದ್ದು ದೇಹಾಂತವಾಗತ್ತೆ. ಆದ್ದರಿಂದ ದೇಹಾಂತ ರೂಪವಾದ ಮರಣ, ದೇಹ ಹೋಗುವುದು ಅನ್ನುವ ರೂಪದಲ್ಲಿ ಇರುವ ಮರಣವನ್ನು ಎಲ್ಲ ಜೀವರಾಶಿಗಳಿಗೆ ಅವುಗಳಿಗೆ ಬರಬೇಕಾದಾಗ ಅದಕ್ಕೂ ಬರುವಂತೆ ಮಾಡ್ತಾನೆ. ಆದ್ದರಿಂದ ಸಂಸಾರ ಅವಸ್ಥೆಯಲ್ಲಿರುವಂತಹ ಜೀವರಾಶಿಗಳಿಗೆ ಸಂಸಾರ ಅವಸ್ಥೆಯಲ್ಲಿ ಮರಣ ಬರಬೇಕಾದಾಗ ಎಲ್ಲರಿಗೂ ತನ್ನಕ್ಕಿಂತ ಭಿನ್ನರಾದವರೆಲ್ಲರಿಗೂ ಕೂಡ ಮರಣ ಬರುವಂತೆ ಮಾಡ್ತಾನೆ. ಯಾವಾಗ ಮರಣ ಬರಬೇಕೋ ಆವಾಗ ಮರಣ ಬರುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಪರಮ ಅಂದರೆ ಪರರಿಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ ಮರಣ ಬರುವಂತೆ ಮಾಡ್ತಾನೆ. ಮಾ ಮರಣಂ ಯಸ್ಮಾತ್ ಸಹ ಪರಮಃ ಅಂಥೇಳಿ. ಆಮೇಲೆ ಆನಂದ ಅನುಭವತ್ವಾಚ ನಿರ್ದೋಷತ್ವಾಚ ಪಣ್ಯತೆ ನಿತ್ಯತ್ವಾಚ ತಥಾತ್ಮೇತಿ ವೇದವಾದಿಭಿರೀಶ್ವರ ಅಂಥೇಳಿ ಬೃಹತ್ತನನ್ನು ಕೋಟ್ ಮಾಡಿದ. ಅಂದರೆ ಏನು, ಆನಂದದ ಅನುಭವವಾಗಲಿ ಇಲ್ಲ ನಿರ್ದೋಷತ್ವವಾಗಲಿ ಇವೆಲ್ಲವೂ ಕೂಡ ನಿತ್ಯವಾಗಿ ಪರಮಾತ್ಮನಲ್ಲಿ ಇರುತ್ತೆ. ಆದ್ದರಿಂದ ಅವನು ಆತ್ಮ. ಆತ್ಮ ಅಂದರೆ ಆ ಪೂರ್ಣವಾಗಿ ತಾನು ಆ ದೋಷರಹಿತತ್ವ ಇರುವಂಥದ್ದು, ಆ ನಿರ್ದೋಷವಾದ ಎಲ್ಲ ಗುಣಗಳನ್ನು ತನ್ನದಾಗಿ ಮಾಡಿಕೊಂಡಿದ್ದಾನೆ, ತನ್ನ ಒಳಗೆ ಇಟ್ಟುಕೊಂಡಿದ್ದಾನೆ, ಆದ್ದರಿಂದ ಅವನು ಆತ್ಮ ಅಂಥೇಳಿ. ಇನ್ನೊಂದು ನಾವು ಮೊದಲನೇ ಹೇಳಿದೆ, ಪರಮ ಅನ್ನುವುದು ಪರಮ ಇಷ್ಟುವರೆಗೂ ನೋಡ್ತಾ ಬಂದಿದ್ದೀವಿ, ಅದೇ ಪ ರ ಅಂತಲೂ ಬಿಡಿಸಬಹುದು ಅಂಥೇಳಿ. ಪ ರ ಅಂಥೇಳಿ, ಪ ಅಂದರೆ ಏನು, ಪಾಲಕರು, ಪಾತಿ ಅದಕ್ಕೆ ಭೂಮಿ, ಪ ಅಂದರೆ ಭೂಮಿಯ ಪಾಲಕ ರಾಜ ಅಂತೇಳಿ, ಪ ಅಂದರೆ ಪಾಲಕ ರಕ್ಷಕ ಅಂತ ಅರ್ಥ. ಸೊ ಪಾಂತೀತಿ ಪಾಹ ಚಕ್ರವರ್ತಿನಃ ತೇಷು ರಾಜರಾಜೇಶ್ವರ ರೂಪೇಣ ರಮತೆ ಇತಿ ಪರಮಃ. ಪಲ್ಲಿ ರಮನಾಗಿರುವನು, ಪ ಅಂದರೆ ಪಾಲಕರು ಅಂದರೆ ಚಕ್ರವರ್ತಿಗಳು, ಪಾಲಿಸುವವರು, ಯಾರ್ಯಾರು ರೂಲ್ ಮಾಡ್ತಾರೋ ಆಲ್ ರೂಲರ್ಸ್, ಅವರ ಒಳಗೆ ರಾಜರಾಜೇಶ್ವರ ರೂಪದಿಂದ ಭಗವಂತ ಇರ್ತಾನೆ. ಕೆಟ್ಟರಾಜರು ಇರ್ತಾರೆ ಅವರ ಒಳಗೂ ಇರ್ತಾನೆ ಅಂತ, ಹೌದು ಕೆಟ್ಟರಾಜರಿದ್ದರು ಅವರ ಒಳಗೂ ಇರ್ತಾನೆ ಭಗವಂತ, ಆದರೆ ಅವರ ಒಳಗೆ ಭಗವಂತ ಇದ್ದು ಅವರವರ ಯೋಗ್ಯತೆ ತಕ್ಕಂತೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರಿಂದ ಕೆಟ್ಟ ಕೆಲಸಗಳು ಮಾಡಿಸ್ತಾನೆ. ಅವರ ಒಳಗಿರುವ ಪರಮಾತ್ಮ ಅವನು ಸ್ವಚ್ಛನಾದವನೇ, ಪೂರ್ಣನಾದವನೇ. ಅವರು ಕೆಟ್ಟವರಾಗಿರಬಹುದು, ಆದರೆ ಅವರ ಒಳಗೂ ಭಗವಂತ ರಾಜರಾಜೇಶ್ವರ ರೂಪದಿಂದ, ಅಂದರೆ ಅವರಿಗೂ ಕೆಟ್ಟವರು ಸಹ ರಾಜನಿದ್ದರೂ ಕೂಡ ಅವರು ಶಕ್ತಿ ತೋರಿಸ್ತಾರೆ, ದೇ ಶೋ ದೇ ಸ್ಟ್ರೆಂಗ್ತ್, ರೂಲ್ ಮಾಡ್ತಾರೆ. ಅವರಿಗೆ ಆ ಶಕ್ತಿ ಕೊಟ್ಟವನವನೇ ಅವರನ್ನು ಎಲ್ಲ ಚಟುವಟಿಕೆಗಳು ಮಾಡುವಂತೆ ಮಾಡ್ತಾನೆ. ಆದ್ದರಿಂದ ಎಲ್ಲರ ರೂಲರ್ಸ್ ಯಾರ್ಯಾರಿದ್ದಾರೋ, ಕೆಟ್ಟವರಾಗಲಿ ಒಳ್ಳೆಯವರಾಗಲಿ, ಅವರೆಲ್ಲರ ಒಳಗೂ ಕೂಡ ರಾಜರಾಜೇಶ್ವರ ರೂಪದಿಂದ ಇದ್ದು ಅವನು ರಮತೆ, ಅವನು ರಮಿಸುತ್ತಾ ಇರ್ತಾನೆ, ಅಂದರೆ ತಾನು ಆನಂದವಾಗಿರ್ತಾನೆ. ಅವನಿಗೆ ಯಾವ ಲೋಪಗಳಿಲ್ಲ, ಯಾವ ದೋಷಗಳು, ಅವರ ಒಳಗಿದ್ದರೂ ಅವನು ಆನಂದವಾಗಿರ್ತಾನೆ. ಆದ್ದರಿಂದ ಪ ಅಂತ ಕರೆಯಲ್ಪಡುವ ಪಾಲಕರ ಎಲ್ಲರಲ್ಲಿಯೂ ಕೂಡ ರಮಿಸುವವನಾದ್ದರಿಂದ ಅವನು ಪರಮ ಅಂಥೇಳಿ. ಇದು ಒಂದು. ಅದೇ ವಿಧವಾಗಿ ಯೋ ಗುಣೈಹಿ ಸರ್ವತೋಹೀನೋ ಎಷ್ಟು ದೋಷವಿದೆ ಅಂಥೇಳಿ, ಅವನಿಗೆ ಹೇಯತ್ವ, ನೀಚತ್ವ, ಅಲ್ಪತ್ವ, ಇಲ್ಲದಿರುವಿಕೆ, ಗುಣಗಳಿಲ್ಲದಿರುವಿಕೆ ಅನ್ನುವುದು ದೋಷ ಇಲ್ಲ. ಈ ವಿಧವಾಗಿ ಅವನು ಆತ್ಮ ಅಂಥೇಳಿದರೆ ಗುಣಪೂರ್ಣತ್ವ, ದೋಷರಹಿತತ್ವ, ನಾರಾಯಣ ಶಬ್ದದಲ್ಲಿದ್ದಂತೆ ಗುಣಪೂರ್ಣತ್ವ, ದೋಷರಹಿತತ್ವ ಎರಡನ್ನೂ ತಿಳಿಸಿಕೊಳ್ಳುವ ಶಬ್ದವು ಆತ್ಮ ಅನ್ನುವ ಶಬ್ದ ಆಗಿದೆ. ಆದ್ದರಿಂದ ಈ ಶಬ್ದ ಅವನು ಆ ವಿಧವಾಗಿ ತಿಳಿಯಲ್ಪಟ್ಟಿದ್ದಾನೆ ಅಂಥೇಳಿ. ಇನ್ನೊಂದು ಪ ರಮ ಅಂಥೇಳಿದರೆ, ಪಾಂತಿ ಯಾರು ಕಾಪಾಡ್ತಾರೆ ಅಂಥೇಳಿದರೆ, ನಮ್ಮನ್ನು ಕಾಪಾಡುವವರು ತತ್ವಾಭಿಮಾನಿ ದೇವತೆಗಳು ನಮ್ಮನ್ನು ಕಾಪಾಡ್ತಾರೆ. ಆದ್ದರಿಂದ ಅವರು ಕೂಡ ಪಾಹ, ಪಾಹ ಅಂದರೆ ದೇವಾಹ, ಪಾಹ ಅಂದರೆ ಪಾಲಕಾಹ, ರಾಜರು ಅಂತ ಒಂದು ಅರ್ಥ. ಪಾಹ ಅಂದರೆ ದೇವತೆಗಳು ನಮ್ಮ ಒಳಗೆ ಅಭಿಮಾನಿತ್ವೇನ ಇದ್ದು ನಮ್ಮನ್ನು ಕಾಪಾಡ್ತಾರೆ. ಆದ್ದರಿಂದ ಅವರಿಗೆ ಪಾಲಕರು ಅಂದರೆ ಅಭಿಮಾನಿತ್ವೇನ ಅವರು ಪಾಲಕರೇ ಒಂದು ವಿಧವಾಗಿ. ಆದ್ದರಿಂದ ಅವರು ಪಾಲಕರು ಅಂದರೆ ದೇಹ ಪಾಲಕರು, ದೇಹ ಅಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ದೇವತೆಗಳು, ದೇಹ ಅಭಿಮಾನಿ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಪಾ ಅಂತ ಕರೆಯಲ್ಪಟ್ಟವರಾಗಿದ್ದಾರೆ. ಅವರಿಗೆ ತೇಷಾಂ ರಂ ಸುಖಂ ಮಾ ಜ್ಞಾನಂ ಯಸ್ಮಾತ್ ಸಹ, ಅಂದರೆ ಪ ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ರ ಮ ಕೊಡ್ತಾನೆ. ರ ಅಂದರೆ ರತಿ, ಸುಖ, ಮ ಅಂದರೆ ಜ್ಞಾನ. ಅವರಿಗೆ ರ ಮ ಅಂದರೆ ಸುಖ ಜ್ಞಾನಗಳನ್ನು ದೇವತೆಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ಪರಮ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಆತ್ಮ ಅಂದರೆ ಆತ ತತ್ವಾತ್, ಈ ವಿಧವಾಗಿ ನಾವು ಮುಂಚೆ ನೋಡಿದಂಥ ಅರ್ಥಗಳು, ಆದಾನ, ಆತ, ನಿರ್ಮಾಣ, ಈ ವಿಧವಾಗಿ ಕರೆಯಲ್ಪಡುವ ಎಲ್ಲ ಅರ್ಥಗಳಿಂದಲೂ ಆತ್ಮ ಶಬ್ದವಾಚ್ಯನಾಗಿದ್ದಾನೆ. ಆದ್ದರಿಂದ ಅವನು ಪರಮ ಆತ್ಮ ಅಂಥೇಳಿ ಭಗವಂತನಿಗೆ ಈ ಹೆಸರುಗಳು ಕೂಡ ನಾವು ಅನ್ವಯ ಮಾಡಬಹುದು. ನಾನು ಇಲ್ಲಿಗೆ ಇದನ್ನು ನೆಲೆಸುತ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆಗಳೇನೆಂದರೆ ಬಹುದು. ಹರೇ ಶ್ರೀನಿವಾಸ.